ಕೇಳುಗರಿಗೆಲ್ಲ ನಮಸ್ಕಾರ. ಊಟ ಪಾಠಕ್ಕೆ ಸ್ವಾಗತ. ಇದು ಮೈಸೂರಿನ ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾಲಯ, ನಿಮ್ಮದೇ ಸಿಎಸ್ಐಆರ್ ಸಿಎಫ್ಟಿಆರ್ಐನ ಧ್ವನಿ ಪತ್ರಿಕೆ. ಪ್ರತಿಪಕ್ಷ ಜ್ಞಾನದ ಔತಣ. ಪೋಷಣೆ, ಆಹಾರ ವಿಜ್ಞಾನ, ಶುಚಿತ್ವ ಹಾಗೂ ಆಹಾರ ಸುರಕ್ಷತೆಯ ಮಾಹಿತಿಯನ್ನು ಪ್ರತಿ 15 ದಿನಕ್ಕೊಮ್ಮೆ ಊಟಪಾಠ ನಿಮಗಾಗಿ ತರಲಿದೆ. ಇದು ಸಂಪುಟ 1, ಸಂಚಿಕೆ 6, ಮೇ 17, 2019. ಈ ಊಟಪಾಠದಲ್ಲಿ ನೀವು ಸವಿಯಲಿದ್ದೀರಿ ಬೆಲ್ಲ ಸಕ್ಕರೆ ಎಂಬ ಅವಳಿಗಳ ಸ್ಪರ್ಧೆ, ಅಲ್ಲಿ ಇಲ್ಲಿ ಎಲ್ಲೆಲ್ಲಿಯೂ ಈಸ್ಟ್, ಜೇನಿನ ಸವಿಯ ಬಗ್ಗೆ ಸಿಎಸ್ಐಆರ್ ಸಿಎಫ್ಟಿಆರ್ಐನ ವಿಜ್ಞಾನಿ ಡಾಕ್ಟರ್ ಅನು ಅಪ್ಪಯ್ಯ ಅವರೊಂದಿಗೆ ಒಂದು ಮಾತುಕತೆ.
ಬೆಲ್ಲ ಸಕ್ಕರೆ ಎಂಬ ಅವಳಿಗಳ ಸ್ಪರ್ಧೆ. ನಮ್ಮ ಜೀವನ ಶೈಲಿಯೇ ಬದಲಾಗಿದೆ. ಆಹಾರಕ್ಕೂ ಆಯ್ಕೆಗಳು ಬೇಕಾದಷ್ಟಿವೆ. ಏನೇ ಆದರೂ ನಾವು ಸಕ್ಕರೆಯನ್ನ ಬಿಡೆವು. ಇಡೀ ಪ್ರಪಂಚದಲ್ಲಿ ಬಹಳಷ್ಟು ಜನ ಬಳಸುವ ಬಹು ಉಪಯೋಗಿ ವಸ್ತು ಸಕ್ಕರೆ ಎನ್ನುವುದು ನಿಜ. ನಮ್ಮ ಬದುಕಿನಲ್ಲಿ ಅದರ ಜಾಗವನ್ನ ಆವರಿಸುವ ಬೇರೊಂದು ವಸ್ತು ಇಲ್ಲ ಎನ್ನುವುದು ಸತ್ಯ. ಆದರೆ ಇತ್ತೀಚೆಗೆ ನಮ್ಮ ಗಮನವನ್ನ ಸಕ್ಕರೆ ಬಿಟ್ಟು ಬೇರೊಂದು ಸಿಹಿ ಸೆಳೆಯುತ್ತಿದೆ. ಹೌದು, ಪ್ರಕೃತಿಯ ಮಡಿಲಲ್ಲೇ ಹುಟ್ಟಿದ ಮತ್ತೊಂದು ಸಿಹಿ ಬೆಲ್ಲ ಈಗೀಗ ನಮ್ಮ ಮನವನ್ನ ತಟ್ಟುತ್ತಿದೆ. ಸಕ್ಕರೆಯ ಅವಳಿ ಎಂಬ ಹೆಸರು ಇದ್ದರೂ ಸಕ್ಕರೆಯಂತಿಲ್ಲ. ಸದ್ದು ಗದ್ದಲವಿಲ್ಲದೆಯೇ ನಮ್ಮ ಬದುಕಿನಲ್ಲಿ ತಳುಕಿಕೊಂಡಿರುವ ಬೆಲ್ಲವನ್ನ ಅಸಂಸ್ಕರಿತ ಸಕ್ಕರೆ ಎಂದು ಹೇಳುತ್ತಾರೆ. ಬೆಲ್ಲದ ಆರೋಗ್ಯದಾಯಿ ಗುಣಗಳಿಂದಾಗಿ ಅದನ್ನ ಮೆಚ್ಚುವುದು ಹೆಚ್ಚು. ದಶಕಗಳಿಂದಲೂ ಇದು ನಮ್ಮ ಬದುಕಿನಲ್ಲಿ ಸಕ್ಕರೆ ಆವರಿಸಿರುವ ಸ್ಥಾನವನ್ನ ತುಂಬಲು ಸ್ಪರ್ಧಿಸುತ್ತಿದೆ. ಹೀಗೆ ಪ್ರತಿಸ್ಪರ್ಧಿಗಳು ಎನಿಸಿದರೂ ಇವೆರಡರ ಸಿಹಿಕಾರಕ ಗುಣದ ಮಟ್ಟಿಗೆ ಒಂದೇ ತಕ್ಕಡಿಯಲ್ಲಿ ತೂಗಿಬಿಡುತ್ತೇವೆ. ಆದರೆ ಇವು ಎಷ್ಟೊಂದು ಭಿನ್ನವಾಗಿವೆ ಗೊತ್ತೇ? ಹೀಗೋ ಈ ಅವಳಿಗಳಲ್ಲಿ ಇರುವ ಅವಳಿಯಲ್ಲದ ಗುಣಗಳ ಬಗ್ಗೆ ಕೇಳಿ. ಬೆಲ್ಲವನ್ನ ನಾನ್ ಸೆಂಟ್ರಿಫ್ಯೂಗಲ್ ಸಕ್ಕರೆ ಎಂದು ಸಕ್ಕರೆ ತಂತ್ರಜ್ಞರು ವಿವರಿಸುತ್ತಾರೆ. ಏಕೆಂದರೆ ಸಕ್ಕರೆಯನ್ನ ತಯಾರಿಸುವಾಗ ಸಕ್ಕರೆ ತೆಗೆದು ಉಳಿದ ಕಬ್ಬಿನ ರಸ ಅಂದರೆ ಮೊಲಾಸಸ್ ಅನ್ನ ಗಿರ್ರನೆ ತಿರುಗಿಸಿ ಬೇರ್ಪಡಿಸುತ್ತಾರೆ. ಇದನ್ನ ಸೆಂಟ್ರಿಫ್ಯುಗೇಷನ್ ಎನ್ನುತ್ತೇವೆ. ಬೆಲ್ಲದ ಮಟ್ಟಿಗೆ ಈ ಕ್ರಮದ ಬಳಕೆ ಇಲ್ಲ. ಸಾಂಪ್ರದಾಯಿಕವಾಗಿ ಕುದಿಸಿದ ಕಬ್ಬಿನ ಹಾಲಿನ ಪಾಕದಲ್ಲಿನ ನೀರನ್ನ ಹಿಂಗಿಸಿ ಬೆಲ್ಲವನ್ನ ತಯಾರಿಸುತ್ತಾರೆ. ಬೆಲ್ಲ ಸಕ್ಕರೆ ಎರಡನ್ನೂ ಬಹುಮಟ್ಟಿಗೆ ಕಬ್ಬಿನ ಹಾಲಿನಿಂದಲೇ ತಯಾರಿಸುತ್ತಾರೆ. ಈಚಲು ಹಾಗೂ ತಾಟೆ ನುಂಗಿನ ರಸಗಳಿಂದಲೂ ಬೆಲ್ಲವನ್ನ ತಯಾರಿಸುವುದುಂಟು. ಬೆಲ್ಲದ ತಯಾರಿಕೆಯಲ್ಲಿ 3 ಪ್ರಧಾನ ಹಂತಗಳಿವೆ. ಮೊದಲನೆಯದು ಕಬ್ಬಿನಿಂದ ರಸವನ್ನ ಹಿಂಡುವುದು ಅಥವಾ ಈಚಲಿನಿಂದ ರಸವನ್ನ ಹಿಡಿಯುವುದು. ತದನಂತರ ಈ ರಸವನ್ನ ಕಸ ಕಡ್ಡಿಗಳಿಲ್ಲದಂತೆ ಸೋಸುತ್ತಾರೆ. ಕೊನೆಯಲ್ಲಿ ಹೀಗೆ ಶುದ್ಧವಾದ ರಸವನ್ನ ಕುದಿಸಿ ನೀರನ್ನ ಹಾವಿಯಾಗಿಸಿ ರಸವನ್ನ ಸಾಂದ್ರಗೊಳಿಸುತ್ತಾರೆ. ಸಕ್ಕರೆಯ ಮಟ್ಟಿಗೆ ಈ ಹಂತದಲ್ಲಿ ಮೂಳೆಯ ಇದ್ದಿಲನ್ನ ಬೆರೆಸುವುದುಂಟು. ಇದರಿಂದಾಗಿ ಬಣ್ಣವಿಲ್ಲದ ಪಾರದರ್ಶಕವಾದ ದ್ರವ ತಯಾರಾಗುತ್ತದೆ. ಇದನ್ನ ರಾಸಾಯನಿಕವಾಗಿಯೋ ಯಂತ್ರವಿಧಾನದಿಂದಲೋ ಸಂಸ್ಕರಿಸಿದಾಗ ಬೆಳ್ಳಗಿನ ಹರಳು ಹರಳಾದ ಸಕ್ಕರೆ ದೊರೆಯುತ್ತದೆ. ಬೆಲ್ಲ ಹೀಗಲ್ಲ, ಅದು ಕೇವಲ ಗಟ್ಟಿಯಾದ ಕಬ್ಬಿನ ರಸವಷ್ಟೇ. ಈ ರಸ ಅಂಟಂಟು ಮುದ್ದೆಯಾಗುವವರೆಗೂ ಅದನ್ನ ಕುದಿಸುತ್ತಲೇ ಇರುತ್ತಾರೆ. ಏನಾದರೂ ಕಸ ಕಲ್ಮಶಗಳು ಇದ್ದರೆ ಅವು ನೊರೆಗಟ್ಟಿ ಮೇಲೆ ಬರುತ್ತವೆ. ಈ ಮೇಲ್ಪದರವನ್ನ ಸವರಿ ತೆಗೆದು ಹಾಕಬೇಕಷ್ಟೆ. ಹೀಗೆ ಗಟ್ಟಿಯಾದ ದ್ರವವನ್ನ ಹಚ್ಚುಗಳಲ್ಲಿಯೋ ಅಥವಾ ಪಾತ್ರೆಗಳಲ್ಲಿಯೋ ಸುರಿದು ಆರಲು ಬಿಡುತ್ತಾರೆ. ಆರಿದಾಗ ದೊರೆಯುವುದೇ ಗಟ್ಟಿಯಾದ ಸಿಹಿ ಬೆಲ್ಲ. ಸಕ್ಕರೆ ಮತ್ತು ಬೆಲ್ಲದ ತಯಾರಿಕೆಯಲ್ಲಿನ ಈ ವ್ಯತ್ಯಾಸವೇ ಅವುಗಳಲ್ಲಿರುವ ವ್ಯತ್ಯಾಸಗಳಿಗೂ ಮೂಲ. ಎರಡರಲ್ಲೂ ಸುಕ್ರೋಸಿನ ಹರಳುಗಳೇ ಇವೆ ಎನ್ನುವುದು ನಿಜ. ಆದರೆ ಸಕ್ಕರೆಯಲ್ಲಿನ ಹರಳುಗಳಿಗೆ ನಿರ್ದಿಷ್ಟ ಆಕಾರ ಇರುತ್ತದೆ. ಜೊತೆಗೆ ಅವು ಗಾಜಿನಂತೆ ಪಾರದರ್ಶಕ. ಇದಕ್ಕೆ ಕಾರಣ ಅದರಲ್ಲಿ ಮೊಲಾಸಸ್ ಆಗಲಿ ಇನ್ಯಾವುದೇ ಪೌಷ್ಟಿಕಾಂಶಗಳಾಗಲಿ ಇರುವುದಿಲ್ಲ. ಅದು ಅಪ್ಪಟ ಸುಕ್ರೋಸು. ಅದೇ ಬೆಲ್ಲದಲ್ಲಿರುವ ಸುಕ್ರೋಸಿನ ಹರಳುಗಳು ಆಕಾರವಿಲ್ಲದವು. ಇವು ಅನ್ಹೈಡ್ರಲ್ ಹರಳುಗಳು ಎನ್ನುತ್ತಾರೆ. ಬೇಕಾಬಿಟ್ಟಿ ಆಕಾರವಿರುವ ಇವು ಮುದ್ದೆಯನ್ನುಂಟು ಮಾಡುತ್ತವೆ. ಈ ಹರಳುಗಳು ಸಕ್ಕರೆಯಂತೆ ಕಣ್ಣಿಗೆ ಸ್ಪಷ್ಟವಾಗಿ ತೋರುವುದಿಲ್ಲ, ಏಕೆಂದರೆ ಸುತ್ತಲೂ ಮೊಲಾಸಸ್ಸು ಹಾಗೂ ಇತರೆ ವಸ್ತುಗಳು ಇವುಗಳನ್ನು ಆವರಿಸಿಕೊಂಡಿರುತ್ತವೆ. ಸಕ್ಕರೆಯು ಹಿಮದ ಹರಳಿನ ಹಾಗೆ ಸ್ವಚ್ಛ ಬಿಳಿ ಬಣ್ಣ, ಬೆಲ್ಲದ ಬಣ್ಣ ಹಳದಿಯಿಂದ ಚಿನ್ನದ ಬಣ್ಣದವರೆಗೂ ಹೇಗೆ ಬೇಕಾದರೂ ಇರಬಹುದು. ಕೆಲವೊಮ್ಮೆ ಚಾಕಲೇಟಿನಂತೆ ಅತಿ ಕಪ್ಪು ಬಣ್ಣವೂ ಇರಬಹುದು. ಪಾಕವನ್ನು ಎಷ್ಟು ಹೊತ್ತು ಕುದಿಸುತ್ತೇವೋ ಎನ್ನುವುದು ಪಾಕದಲ್ಲಿ ಬಳಸಿದ ಕಚ್ಚಾ ವಸ್ತುಗಳು ಬೆಲ್ಲದ ಬಣ್ಣವನ್ನು ನಿರ್ಧರಿಸುತ್ತವೆ. ಕೆಲವೊಮ್ಮೆ ಅಂಟಂಟಾಗಿಯೂ ಮೃದುವಾಗಿಯೂ ಚಾಕಲೇಟಿನಂತೆ ಅಗಿಯುವಂಥದ್ದಾಗಿಯೂ ಇರುವ ಬೆಲ್ಲದ ಬಹುರೂಪಕ್ಕೆ ಅದರಲ್ಲಿರುವ ಸುಕ್ರೋಸು ಉದ್ದುದ್ದ ಸರಪಳಿಯಾಗಿರುವುದೇ ಕಾರಣ. ಹೀಗೆ ಉದ್ದುದ್ದ ಸರಪಳಿಯಂತಿರುವ ಅಣುಗಳು ಅರಗುವುದಕ್ಕೆ ಸಮಯ ಬೇಕು. ಹೀಗಾಗಿ ಬೆಲ್ಲವನ್ನು ತಿಂದ ಕೂಡಲೇ ಅದು ರಕ್ತವನ್ನು ಸೇರಿ ರಕ್ತದ ಸಕ್ಕರೆ ಅಂಶವನ್ನು ಹೆಚ್ಚಿಸುವುದಿಲ್ಲ, ಶಕ್ತಿಯ ಉತ್ತಮ ಆಕಾರ ಕೂಡ. ಏಕೆಂದರೆ ಬೆಲ್ಲದಲ್ಲಿ ಶೇಕಡ 65-85% ಸುಕ್ರೋಸು ಮತ್ತು 10-15% ಫ್ರಕ್ಟೋಸು ಇರುತ್ತದೆ. ಇದಲ್ಲದೆ ಬಿ ಜೀವಸತ್ವದಂತಹ ಜೀವಸತ್ವಗಳು, ಕಬ್ಬಿಣ, ಮೆಗ್ನೀಷಿಯಂ, ಪೊಟ್ಯಾಷಿಯಂ, ಮ್ಯಾಂಗನೀಸು ಮುಂತಾದ ಲೋಹಗಳು ಹಾಗೂ ಒಂದಿಷ್ಟು ಸತು ಮತ್ತು ಸೆಲೇನಿಯಂ ಕೂಡ ಇರುತ್ತದೆ. ಮೊಲಾಸಿಸಿನ ಅಂಶ ಇರುವುದರಿಂದ ಒಂದಿಷ್ಟು ನಾರಿನ ಅಂಶವು ಬೆಲ್ಲದಲ್ಲಿ ಉಂಟು. ಹಾಂ, ಬೆಲ್ಲ ಜೀರ್ಣಕ್ರಿಯೆಗೆ ಸಹಾಯಕಾರಿ, ಮಲಬದ್ಧತೆಯನ್ನೂ ತಡೆಯುತ್ತದೆ. ಬಹುಶಃ ಅದಕ್ಕೆ ಇರಬೇಕು. ನಮ್ಮ ಹಿರಿಯರು ಊಟವಾದ ಮೇಲೆ ಒಂದಿಷ್ಟು ಬೆಲ್ಲವನ್ನು ತಿನ್ನುವ ಅಭ್ಯಾಸ ಮಾಡಿಕೊಂಡಿದ್ದರು. ಮುಟ್ಟಿನ ದಿನಗಳಲ್ಲಿ ತೋರುವ ಹೊಟ್ಟೆ ನೋವು, ಸಂಧಿ ನೋವುಗಳ ಸಂಕಟವನ್ನು ತುಸು ಬಿಸಿನೀರಿನ ಜೊತೆಗೆ ಬೆಲ್ಲವನ್ನು ತಿನ್ನುವುದರಿಂದ ದೂರ ಇಡಬಹುದಂತೆ. ಆ ಕೆಟ್ಟ ದಿನಗಳನ್ನು ಸಹಿಸಲು ಒಳ್ಳೆಯ ಸಿಹಿ ಉಪಾಯ ಎಂದಿರಾ? ರಕ್ತಹೀನತೆಯನ್ನ ತೊಡೆದು ಹಾಕಲು ಬೆಲ್ಲ ನೆರವಾಗಬಲ್ಲದು. ನೋಡಿದಿರಾ, ಇಷ್ಟೆಲ್ಲಾ ಅನುಕೂಲಗಳಿದ್ದರೂ ನಮಗೆ ಸಕ್ಕರೆಯೇ ಬೇಕು. ಬೆಲ್ಲ ಆ ಸ್ಥಾನಕ್ಕೆ ಸ್ಪರ್ಧಿಸುತ್ತಲೇ ಇದೆ. ಆರೋಗ್ಯಕರವಾದ ಸಿಹಿಕಾರಕವಾದ ಆಯ್ಕೆಯ ವಿಷಯ ಬಂದಾಗ ಬೆಲ್ಲದ್ದೇ ಮೇಲುಗೈ. ಹಾಂ, ಎಚ್ಚರ, ಪೌಷ್ಟಿಕತೆಯಲ್ಲಿ ಹೆಚ್ಚೇ ಇದ್ದರೂ ಬೆಲ್ಲವೆಂದರೆ ಸಿಹಿಯೇ, ಕೆಲೋರಿ ಕೂಡಿಸುವ ವಸ್ತುವೆ. ಆದ್ದರಿಂದ ಹಿತಮಿತವಾಗಿರಲಿ ಬೆಲ್ಲದ ಬಳಕೆ. ಸಿಹಿ ತಿಂದು ಆರೋಗ್ಯಕರವಾಗಿ ನಗು ನಗುತ್ತಾ ಇರಿ.
ಅಲ್ಲೂ ಇಲ್ಲೂ ಎಲ್ಲೆಲ್ಲೂ ಇಷ್ಟೇ ಇಷ್ಟು. ಇಷ್ಟು ಎಂದರೆ ಗೊತ್ತಲ್ಲ, ಬೇರೆ ಇಷ್ಟುಗಳ ಬಗ್ಗೆ ಗೊತ್ತಿಲ್ಲದಿದ್ದರೂ ಬೇಕರಿಯಲ್ಲಿ ಬ್ರೆಡ್ಡು ಬಿಸ್ಕತ್ತು ಮಾಡಲು ಬಳಸುವ ಬೇಕರ್ಸ್ ಇಷ್ಟು ಬಗ್ಗೆಯಾದರೂ ಗೊತ್ತಿರಲೇಬೇಕು. ಬಹುಶಃ ನಮ್ಮ ಅಡುಗೆಗಳಲ್ಲಿ ನಾವು ಖುಷಿಯಿಂದ ಬಳಸುವ ಏಕೈಕ ಸೂಕ್ಷ್ಮಜೀವಿ ಎಂದರೆ ಅದು ಈಸ್ಟು. ಬ್ರೆಡ್ಡು ಮೃದುವಾಗಿ ಸ್ವಾದಿಷ್ಟವಾಗಿದೆಯೇ? ಅದಕ್ಕೆ ಕಾರಣ ಈಸ್ಟು. ಹಿಟ್ಟಿನಲ್ಲಿರುವ ಈಸ್ಟು ಬ್ರೆಡ್ಡು ಉಬ್ಬಿ ದೊಡ್ಡದಾಗಿ ಸ್ವಾದಿಷ್ಟವಾಗುವಂತೆ ಮಾಡುತ್ತವೆ. ಆದರೆ ಈ ಈಸ್ಟು ಎಂದರೆ ಅದು ಒಂದು ಸಸ್ಯವೋ ಪ್ರಾಣಿಯೋ ಅಲ್ಲ ಎನ್ನುವುದು ನಿಮಗೆ ಗೊತ್ತೇ? ಈಸ್ಟು ಒಂದೇ ಬಗೆಯ ಜೀವಿಯಲ್ಲ, ನಮ್ಮ ಬದುಕನ್ನು ಪ್ರಭಾವಿಸುವ ಹಲವು ಬಗೆಯ ಈಸ್ಟುಗಳಿವೆ. ವಾಸ್ತವದಲ್ಲಿ ಈಸ್ಟು ಎನ್ನುವುದು ಒಂದು ಹೆಸರೇ ಅಲ್ಲ ಎನ್ನಬಹುದು, ಅದು ಕೇವಲ ಸೂಕ್ಷ್ಮ ಜೀವಿಗಳು ಬದುಕುವ ಬಗೆಯನ್ನು ವಿವರಿಸುವ ಪದ. ಉದಾಹರಣೆಗೆ, ಎಲ್ಲಾ ಈಸ್ಟುಗಳು ಚಿವುಟಿಕೆಯಿಂದ ಸಂಖ್ಯೆ ಹೆಚ್ಚಿಸಿಕೊಳ್ಳುತ್ತವೆ. ಮೊದಲು ಒಂದು ಜೀವಿ ದೊಡ್ಡದಾಗಿ ಬೆಳೆಯುತ್ತದೆ. ಹೀಗೆ ಬೆಳೆದ ಜೀವಿಯ ಒಂದು ಭಾಗ ಚಿವುಟಿಕೊಂಡು ಬೇರೆಯಾಗುತ್ತದೆ, ಮತ್ತೊಂದು ಜೀವಿಯಾಗುತ್ತದೆ. ಬಹುತೇಕ ಎಲ್ಲಾ ಈಸ್ಟುಗಳು ಏಕಕೋಶವಿರುವ ಬೂಸ್ಟು ಜೀವಿಗಳು. ಬೂಸ್ಟು ಜೀವಿಗಳಲ್ಲಿರುವ ನಾಲ್ಕು ಬಗೆಗಳಲ್ಲಿ ಆಸ್ಕೋಮೈಸಿಟಿಸ್ ಮತ್ತು ಬೆಸಿಡೋಮೈಸಿಟಿಸ್ ಎನ್ನುವ ಕುಟುಂಬಗಳಿಗೆ ಸೇರಿದವುಗಳು. ಇವು ಒಳ್ಳೆಯ ಹುದುಗುಕಾರಕಗಳು. ಸೂಕ್ಷ್ಮ ಜೀವಿ ವಿಜ್ಞಾನದ ಹುಟ್ಟು ಇತ್ತೀಚೆಗೆ ಆಗಿರಬಹುದು, ಆದರೆ ಈಸ್ಟುಗಳನ್ನು ಮನುಷ್ಯರು ನಾಗರಿಕತೆಯ ಆರಂಭದಿಂದಲೇ ಬಳಸುತ್ತಿದ್ದಾರೆ. ಸುಮಾರು 9,000 ವರ್ಷಗಳಿಗೂ ಹಳೆಯದಾದ ಬ್ರೆಡ್ಡಿನ ತುಣುಕುಗಳು ಈಜಿಪ್ಟಿನಲ್ಲಿ ದೊರೆತಿವೆ. ಅಂದರೆ ಆ ಕಾಲದಲ್ಲಿಯೂ ಈಸ್ಟುಗಳನ್ನು ಜನರು ಬಳಸುತ್ತಿದ್ದರು. 3,500 ವರ್ಷಗಳಿಗೂ ಹೆಚ್ಚು ಕಾಲದಿಂದ ಈಸ್ಟ್ನ ಬಳಕೆ ಎಲ್ಲೆಲ್ಲೂ ಕಾಣುತ್ತಿದೆ. ಅರೇಬಿಯಾ, ಈಜಿಪ್ಟು, ಪೆರು, ಚೀನಾ, ಜಪಾನ್, ಇಂಡೋನೇಷ್ಯಾ ಮತ್ತು ನಮ್ಮ ಭಾರತದಲ್ಲಿಯೂ ಇದರ ಬಳಕೆ ಇಷ್ಟು ಹಳೆಯದು. ಈಸ್ಟುಗಳಿಲ್ಲದೆ ಕುಲ್ಚಾ, ರೋಟಿ ಸಾಧ್ಯವೇ ಇಲ್ಲ. ಆಗಲೇ ಹೇಳಿದ ಹಾಗೆ ಈಸ್ಟುಗಳು ಚಿವುಟಿಕೊಂಡು ಸಂಖ್ಯೆ ಹೆಚ್ಚಿಸಿಕೊಳ್ಳುತ್ತವೆ. ನಮ್ಮ ತಿಂಡಿ ತಿನಿಸುಗಳಲ್ಲಿ ಇವುಗಳಿಗೊಂದು ಸ್ಥಾನವೂ ಇದೆ. ಇದಕ್ಕೆ ಕಾರಣ ಇವುಗಳ ಜೀವನ ಶೈಲಿ. ಈಸ್ಟುಗಳು ಆಕ್ಸಿಜನ್ ಇರಲಿ ಇಲ್ಲದಿರಲಿ ಬದುಕಿರಬಲ್ಲವು. ಆಕ್ಸಿಜನ್ ಇರುವಂತೆಡೆ ಇವು ಆಹಾರವನ್ನು ಸಂಪೂರ್ಣವಾಗಿ ಜೀರ್ಣಿಸಿ ನಾವು ಉಸಿರಾಡುವಾಗ ಮಾಡುವಂತೆಯೇ ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನು ಉತ್ಪಾದಿಸುತ್ತದೆ. ಇದನ್ನು ಏರೋಬಿಕ್ ಉಸಿರಾಟ ಎನ್ನುತ್ತೇವೆ. ಇನ್ನೊಂದೆಡೆ ಆಕ್ಸಿಜನ್ ಮಿತವಾಗಿರುವೆಡೆ ಇವು ಬದುಕಿಯೇ ಇರುತ್ತವೆ. ಆದರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನ ಬದಲಿಗೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಲ್ಕೋಹಾಲ್ ಅನ್ನು ಉತ್ಪಾದಿಸುತ್ತವೆ. ಇದನ್ನೇ ನಾವು ಫರ್ಮೆಂಟೇಷನ್ ಅಥವಾ ಹುದುಗುವಿಕೆ ಎನ್ನುತ್ತೇವೆ. ಇದು ಬ್ರೆಡ್ಡು ಹಾಗೂ ವೈನು ಮದ್ಯಪಾನೀಯಗಳನ್ನು ತಯಾರಿಸಲು ಅನುಕೂಲಿ. ನಿಜ, ಈಸ್ಟುಗಳಂತಹ ಮದ್ಯಪಾನೀಯ ತಯಾರಕ ಇನ್ನೊಬ್ಬನಿಲ್ಲ. ದ್ರಾಕ್ಷಿಯ ಗೊಂಚಲನ್ನು ಗಮನಿಸಿ ನೋಡಿ. ದ್ರಾಕ್ಷಿಯ ಮೇಲೆ ಬೂದಿಯನ್ನು ಹಚ್ಚಿದಂತೆ ಬೆಳ್ಳಗೆ ಏನೋ ಇರುತ್ತದೆ. ಇದು ಯಾವುದೋ ಕೀಟನಾಶಕ ಅಥವಾ ರಾಸಾಯನಿಕದ ಉಳಿಕೆಯಲ್ಲ. ಇದನ್ನು ಮದ್ಯ ತಯಾರಕರು ಬ್ಲೂಮ್ ಅರ್ಥಾತ್ ಹೂ ತಳೆಯುವುದು ಎನ್ನುತ್ತಾರೆ. ಇಲ್ಲಿರುವುದು ಹೂವಲ್ಲ, ಈಸ್ಟು. ದ್ರಾಕ್ಷಿಯಂತೆಯೇ ಎಲ್ಲಾ ಹಣ್ಣುಗಳ ಮೇಲೂ ಈಸ್ಟ್ ಇರುತ್ತವೆ. ಹಣ್ಣುಗಳಷ್ಟೇ ಅಲ್ಲ, ಧಾನ್ಯಗಳು, ಸಸ್ಯಗಳ ರೆಂಬೆ, ಕೊಂಬೆಗಳ ಮೇಲೂ ಈಸ್ಟ್ ಇರುತ್ತವೆ. ಇವೇ ಕೆಲವು ಬ್ರೆಡ್ ಮಾಡುವವರ ಕೈಗುಣಕ್ಕೆ ಕಾರಣ. ನಮ್ಮೂರಲ್ಲಿ ಈಸ್ಟುಗಳು ಇಡ್ಲಿಗಳು ಮೃದುವಾಗಿರುವಂತೆ ಮಾಡುತ್ತವೆ. ಕೆಲವು ತಾಯಂದಿರು ತಯಾರಿಸಿದ ಇಡ್ಲಿಗಳು ವಿಶೇಷವಾಗಿ ಮೃದುವಾಗಿಯೂ ಸ್ವಾದಿಷ್ಟವಾಗಿಯೂ ಇರುತ್ತವೆ. ಇದಕ್ಕೆ ಆ ಅಮ್ಮಂದಿರ ಕೈಗುಣಕ್ಕಿಂತಲೂ ಕಣಕದಲ್ಲಿ ಬಳಸಿದ ಉದ್ದಿನ ಬೇಳೆಯ ಮೇಲಿರುವ ಈಸ್ಟು ಹಾಗೂ ಕಣಕ ಮಾಡುವ ಕ್ರಮವೇ ಕಾರಣ. ಹಿಂದಿನ ಕಾಲದಲ್ಲಿ ಬ್ರೆಡ್ ಮಾಡುವವರಿಗೆ ರಾಜಮರ್ಯಾದೆ ದೊರಕುತ್ತಿತ್ತು. ರಾಜರು ಕೆಲವರನ್ನು ವಿಶೇಷವಾಗಿ ಬ್ರೆಡ್ ಮಾಡಲು ನಿಯಮಿಸುತ್ತಿದ್ದರು. ಇವರುಗಳ ಕೈಗುಣದಿಂದಾಗಿ ಬ್ರೆಡ್ ಬಹಳ ಚೆನ್ನಾಗಿ ಬೇಯುತ್ತದೆ ಎನ್ನುವ ನಂಬಿಕೆ ಇತ್ತು. ಆದರೆ ಇವರುಗಳ ಕೈಗುಣಕ್ಕೆ ಕಾರಣ ಇನ್ನೇನೂ ಅಲ್ಲ, ಅಡುಗೆ ಮನೆಯಲ್ಲಿರುವ ಧೂಳು ಹಾಗೂ ಹಿಟ್ಟಿನಲ್ಲಿ ಬೆರೆತಿದ್ದ ಈಸ್ಟು. ಮೊಸರು ಮಾಡಲು ಹಾಲಿಗೊಂದಿಷ್ಟು ಹೆಪ್ಪು ಬೆರೆಸುವ ಹಾಗೆ ಈ ಬೇಕರ್ಗಳು ಹೊಸ ಹಿಟ್ಟಿಗೆ ಒಂದಿಷ್ಟು ಹಳೆಯ ಹಿಟ್ಟು ಬೆರೆಸುತ್ತಿದ್ದರು. ಸಾವಿರಾರು ವರ್ಷಗಳಿಂದಲೂ ಈಸ್ಟು ನಮ್ಮ ಅಡುಗೆ ಮನೆಯೊಳಗಿತ್ತೇನೋ ನಿಜ. ಆದರೆ ಅದರ ನಿಜ ಸ್ವರೂಪವೇನೆಂದು ಬಯಲಾಗಿದ್ದು ಸುಮಾರು 150 ವರ್ಷಗಳ ಹಿಂದಷ್ಟೇ. ಫ್ರೆಂಚ್ ಜೀವವಿಜ್ಞಾನಿ ಲೂಯಿ ಪ್ಯಾಸ್ಟರ್ನ ಕೆಲಸದಿಂದ. ಈತ ಸಕ್ಕರೆಯ ದ್ರಾವಣವು ಯಾವುದೇ ರಾಸಾಯನಿಕ ಕ್ರಿಯೆಯಿಂದ ಆಲ್ಕೋಹಾಲ್ ಆಗಿ ಬದಲಾಗದು, ಈ ಬದಲಾವಣೆಗೆ ಕಾರಣ ಈಸ್ಟು ಎಂದು ನಿರೂಪಿಸಿದ. ನಮಗೆ ಗೊತ್ತಿರುವಂತೆ ಹಲವು ಬಗೆಯ ಈಸ್ಟುಗಳಿವೆ. ಇವುಗಳಲ್ಲಿ ಸ್ಯಾಕ್ರೋಮೈಸಿಸ್ ಸರ್ವೇಸಿಯೆ ಎನ್ನುವುದು ಬಲು ಜನಪ್ರಿಯ. ಇದು ಹಣ್ಣುಗಳನ್ನು ಕಾಡುತ್ತದೆಯಷ್ಟೇ ಅಲ್ಲ, ಬೇಕರಿಯಲ್ಲಿ ಹಾಗೂ ಮದ್ಯ ತಯಾರಿಕೆಯಲ್ಲಿ ಬಳಕೆಯಾಗುತ್ತದೆ. ಬ್ರೆಡ್ಡಿಗೆ ಈಸ್ಟುಗಳು ಸ್ವಾದವನ್ನಷ್ಟೇ ಕೊಡುವುದಿಲ್ಲ, ಒಂದಿಷ್ಟು ಪ್ರೋಟೀನ್ ಅನ್ನು ಕೂಡಿಸುತ್ತದೆ. ಧಾನ್ಯಗಳಲ್ಲಿ ಇರುವ ಕೆಲವು ಸುಲಭವಾಗಿ ಜೀರ್ಣವಾಗದಂತಹ ಪ್ರೋಟೀನ್ಗಳನ್ನು ಈಸ್ಟುಗಳು ಅರಗಿಸುತ್ತವೆ. ಅದರಲ್ಲೂ ಬೇಳೆಕಾಳುಗಳ ಪ್ರೋಟೀನ್ಗಳನ್ನು ಹೀಗೆ ಸುಲಭವಾಗಿ ಜೀರ್ಣವಾಗುವಂತೆ ಮಾಡುತ್ತವೆ. ಬಹುತೇಕ ಧಾನ್ಯಗಳ ಹೊಟ್ಟಿನಲ್ಲಿ ಈಸ್ಟುಗಳಿರುತ್ತವೆ. ಈ ಧಾನ್ಯಗಳನ್ನು ಹೊಟ್ಟಿನ ಜೊತೆಗೆ ಗಿರಣಿಯಾಡಿ ನೀರಿನಲ್ಲಿ ನೆನೆಸಿಟ್ಟರೆ ಈಸ್ಟುಗಳು ಚುರುಕಾಗಿ ಹಿಟ್ಟಿನಲ್ಲಿರುವ ಪಿಷ್ಟ ಮತ್ತು ಪ್ರೋಟೀನ್ಗಳನ್ನು ಅರಗಿಸುತ್ತವೆ. ಇದನ್ನೇ ನಾವು ಮಾಲ್ಟು ಎನ್ನುತ್ತೇವೆ. ಈ ಕ್ರಿಯೆ ವಿಶೇಷವಾಗಿ ಸಿರಿಧಾನ್ಯಗಳಲ್ಲಿ ಅಡಗಿರುವ ಶಕ್ತಿಯನ್ನು ಹೊರಗೆಳೆಯುತ್ತದೆ. ಉದಾಹರಣೆಗೆ ರಾಗಿಯ ಮಾಲ್ಟು ಸಣ್ಣ ಮಕ್ಕಳಿಗೂ ಬಲು ಪೌಷ್ಟಿಕ ಆಹಾರ. ಈಸ್ಟು ಮಣ್ಣಿನಲ್ಲೂ ಇವೆ, ತಮ್ಮದೇ ಆಹಾರವನ್ನು ಇವು ತಯಾರಿಸಿಕೊಳ್ಳಲಾರವು. ಹೀಗಾಗಿ ಬ್ಯಾಕ್ಟೀರಿಯಾದಂಥ ಸತ್ತ ಇಲ್ಲವೇ ನೆಲಕ್ಕೊರಗಿದ ಗಿಡಗಳ ಭಾಗಗಳನ್ನು ಇವು ಜೀರ್ಣಿಸಿ ಬದುಕುತ್ತವೆ. ಈ ರೀತಿಯಾಗಿ ಇವು ಹಲವಾರು ವಸ್ತುಗಳನ್ನು ಮರುಬಳಕೆಗೆ ತರುತ್ತವೆ.
ಜೇನು ಸಿಹಿ ಜೇನು. ಇತಿಹಾಸದಲ್ಲಿ ಅತಿ ಹಳೆಯದೆನ್ನಿಸಿದ ಸಿಹಿಕಾರಕ ಒಂದು ದ್ರವ. ಇದರ ತಯಾರಿಕೆ, ಸ್ವರೂಪ ಮತ್ತು ಬಳಕೆಯ ಹಿಂದೆ ಹಲವು ಕಥೆಗಳೇ ಇವೆ. ಇಂತಹ ವಿಶಿಷ್ಟ ಸಿಹಿ ಜೇನಿನ ಬಗ್ಗೆ ಇದೋ ನಮಗೆ ವಿವರಿಸುತ್ತಿದ್ದಾರೆ ಸಿಎಸ್ಐಆರ್ ಸಿಎಫ್ಟಿಆರ್ಐನ ಡಾಕ್ಟರ್ ಅನು ಅಪ್ಪಯ್ಯ. ಬನ್ನಿ ಅವರ ಮಾತನ್ನು ಕೇಳೋಣ. ನಮಸ್ಕಾರ ಅನು ಅಪ್ಪಯ್ಯ ಅವರೇ.
ನಮಸ್ಕಾರ ಎಲ್ಲರಿಗೂ.
ಜೇನಿನ ಸಿಹಿ ಬಗ್ಗೆ ನಮಗೆಲ್ಲ ಗೊತ್ತು, ಆದರೆ ಅದರ ಕೆಮಿಸ್ಟ್ರಿ ಬಗ್ಗೆ ಸ್ವಲ್ಪ ಹೇಳ್ಕೊಡ್ತೀರಾ?
ಜೇನಿನಲ್ಲಿ ಸಕ್ಕರೆ ಅನ್ನೋ ಅಂಶ ಬರೋದು ಗ್ಲೂಕೋಸ್ ಮತ್ತು ಫ್ರಕ್ಟೋಸ್ ಇಂದ. ಅಂದರೆ ನಾವು ದಿವಸ ದಿನಗಳಿಗೆ ಅಲ್ಲಿ ತಿನ್ನುವಂಥ ಸಕ್ಕರೆಯಲ್ಲಿ ಸುಕ್ರೋಸ್ ಅನ್ನುವಂಥ ಕೆಮಿಕಲ್ ಇರುತ್ತೆ. ಅದು ಗ್ಲೂಕೋಸ್ ಎಲ್ಲರಿಗೂ ಗೊತ್ತಿರೋದು ಗ್ಲೂಕೋಸು. ಹಾಗೆಯೇ ಫ್ರಕ್ಟೋಸ್ ಅನ್ನೋ ಸಕ್ಕರೆ ಹಣ್ಣುಗಳಲ್ಲಿ ಬರುವಂಥದ್ದು. ಇದೇ ಇದರ ಪ್ರಮಾಣ ಎಷ್ಟು ಅನ್ನೋದ್ರ ಮೇಲೆ ಜೇನಿನ ಒಂದು ಕ್ಯಾರೆಕ್ಟರ್ನ ಕಂಡುಹಿಡಿಬಹುದು.
ಸಕ್ಕರೆ ಅಲ್ಲದೆ ಬೇರೆ ಏನಾದರೂ ಇದೆಯಾ
ಅದರಲ್ಲಿ? ಇನ್ನೂ ಬೇಕಾದಷ್ಟು ಅಂಶಗಳಿರುತ್ತೆ. ಅಂದರೆ ಇದರಲ್ಲಿ ಈಗ ಪೋಲನ್ ಅಂದರೆ ಹೂವಿಂದ ಸಂಗ್ರಹಣೆ ಮಾಡಿದಂಥ ಪರಾಗಗಳು ಇರುತ್ತೆ, ಹಾಗೇನೆ ವೈಟಮಿನ್ ಇರುತ್ತೆ, ಮಿನರಲ್ಸ್ ಇರುತ್ತೆ, ಹೀಗೆ ಎಲ್ಲ ಥರದ್ದು ಇದೂ ಇರುತ್ತೆ ಅದರಲ್ಲಿ. ಆದರೆ ಸಕ್ಕರೆ ಅಂಶ ಇದರಲ್ಲಿ ಜಾಸ್ತಿ.
ಜೇನನ್ನು ಸಂಸ್ಕರಣೆ ಮಾಡೋದು ಅಂತ ಹೇಳ್ತೀವಲ್ಲ, ಹಾಗೆ ಮಾಡಿದಾಗ ಏನಾದರೂ ಅದಕ್ಕೆ ಸೇರಿಸೋದು ಉಂಟಾ?
ಜೇನಿಗೆ ಏನು ಸೇರಿಸಬಾರ್ದು, ಆದರೆ ಸುಮಾರು ಜಾಗದಲ್ಲಿ ಸೇರಿಸ್ತಾರೆ. ಅದಕ್ಕೆ ಜೇನನ್ನ ನೀವು ನೀರಿನ ಜೊತೆಗೆ ಮಿಶ್ರ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಬಿಸಿನೀರು ಹಾಕಿದ್ರೆ ಎರಡು ಮಿಶ್ರ ಆಗುತ್ತೆ. ಸೊ ಬಿಸಿನೀರಲ್ಲಿ ಏನಾದರೂ ಹಾಕಿ, ಸಕ್ಕರೆನೋ ಅಥವಾ ಬೆಲ್ಲದ ಪಾಕನೋ ಇನ್ನೇನಾದರೂ ಹಾಕಿ ಸಂಸ್ಕರಣೆ ಮಾಡುವಂಥದ್ದು ಈಗ ಕಂಡು ಬರುತ್ತೆ. ಅದು ಕಲಬೆರಿಕೆ. ಅದು ಜೇನಿಗೆ ಏನು ಸೇರಿಸಬಾರ್ದು.
ಜೇನನ್ನ ಬೇರೆ ಯಾವ ರೀತಿಯಲ್ಲಿ ನಾವು ಸಂಸ್ಕರಿಸಬೇಕು?
ಜೇನನ್ನ ಒಂದೇ ಒಂದು ಥರದಲ್ಲಿ ಸಂಸ್ಕರಣೆ ಮಾಡೋದು ಈಗ ಗೊತ್ತಿರೋದು, ಅದು ಪ್ಯಾಸ್ಚರೈಸೇಷನ್. ಅಂದರೆ ಹಾಲನ್ನ ಹೇಗೆ ನಾವು ಸಂಸ್ಕರಣೆ ಮಾಡ್ತೀವಿ ಅದೇ ಥರದಲ್ಲಿ ಜೇನನ್ನ ಮಾಡಬಹುದು. ಯಾವುದೋ ಒಂದು ಪ್ರಮಾಣದ ಒಂದು ಗುಣಮಟ್ಟಕ್ಕೆ ಅಥವಾ ಟೆಂಪರೇಚರ್ಗೆ ತಗೊಂಡು ಹೋಗಿ ಅದನ್ನ ಅಲ್ಲೇ ಒಂದು 10 ನಿಮಿಷನೋ 15 ನಿಮಿಷನೋ ನಿಲ್ಲಿಸಿ ಅಲ್ಲಿಂದ ಅದನ್ನ ಪುನಃ ತಣ್ಣಗೆ ಮಾಡೋದೇ ಪ್ಯಾಸ್ಚರೈಸೇಷನ್. ಸೊ ಇದನ್ನ ಮಾಡ್ತಾರೆ. ಯಾಕೆಂದ್ರೆ ಇದು ಮಾಡದೇ ಇದ್ರೆ ಜೇನಲ್ಲಿ ಸಕ್ಕರೆ ಕಟ್ಟುವಂತ ಒಂದು ಗುಣ ಇರುತ್ತೆ, ಆದರೆ ಪ್ಯಾಸ್ಚರೈಸ್ ಮಾಡಿದ್ಮೇಲೆ ಸಕ್ಕರೆ ಕಟ್ಟೋದಿಲ್ಲ.
ಜೇನಲ್ಲಿ ಅಲರ್ಜಿ ಉಂಟು ಮಾಡುವಂತ ವಸ್ತುಗಳು ಇವೆ ಅಂತ ಕೇಳಿದ್ದೀನಿ, ಹಾಗೆ ಈಸ್ಟ್ ಕೂಡ ಇರುತ್ತೆ ಅಂತ ಕೇಳಿದ್ದೀನಿ. ಇವುಗಳ ನಿಯಂತ್ರಣ ಹೇಗೆ ಮಾಡಬಹುದು?
ಜೇನಲ್ಲಿ ಅಲರ್ಜಿ ಬರೋದು ಅದರ ಹೂವಿಂದ ಬರುವಂತ ಪರಾಗದಿಂದ. ಸೊ ಪರಾಗಕ್ಕೆ ಯಾರಾದರೂ ಅಲರ್ಜಿ ಇದ್ರೆ, ಪರಾಗ ತಿಂದು ಅಲರ್ಜಿ ಇದ್ರೆ, ಯಾಕೆಂದ್ರೆ ಪರಾಗಕ್ಕೆ ನಾರ್ಮಲಿ ಅಲರ್ಜಿ ಇರೋದು ಮೂಗಿಂದ ಹೋದ್ರೆ, ಅಂದ್ರೆ ಉಸಿರಾಟದಿಂದ ಹೋದ್ರೆ. ಅರೆ ಅದರಿಂದ ತಿಂದು ಏನಾದರೂ ಅಲರ್ಜಿ ಇದ್ರೆ ಅಂತವರಿಗೆ ಜೇನಲ್ಲಿ ಅಲರ್ಜಿ ಬರಬಹುದು. ಹಾಗೇನೆ ಇದರಲ್ಲಿ ಈಸ್ಟ್ ಇದೆ, ಒಂದೆರಡು ಈಸ್ಟ್ಗಳು ಗೊತ್ತಿರುವಂತದ್ದಿದೆ. ಪ್ಯಾಸ್ಚರೈಸೇಷನ್ ಅನ್ನೋದನ್ನ ಶುರು ಮಾಡಿದ್ದು ಇದು ಒಂದು ಈಸ್ಟ್ನ ನಿಯಂತ್ರಣ ಮಾಡ್ಲಿಕ್ಕಾಗಿನೇ. ಸೊ ಹಾಗಾಗಿ ಒಂದೆರಡು ಈಸ್ಟ್ಗಳು ಇರುತ್ತೆ, ಅದರಿಂದ ಒಂದು ಉದ್ಭವಿಕೆ ಉದ್ಗುವಿಕೆ ಅಂತ ಹೇಳ್ತೀವಿ ಅಥವಾ ಫರ್ಮೆಂಟೇಷನ್ ಅಂತ ಹೇಳ್ತೀವಿ, ಅದಾಗುವಂತ ಒಂದು ಚಾನ್ಸು ಇರಬಹುದು. ಆದರೆ ಇದು ಬಹಳ ಕಡಿಮೆ, ನಮ್ಮ ದೇಶದಲ್ಲಂತೂ ಬಹಳ ಕಡಿಮೆ. ಬೇರೆ ದೇಶಗಳಲ್ಲಿ ಇದು ಒಂದೆರಡು ರಿಪೋರ್ಟ್ಗಳಿವೆ.
ಸಾಕು ಜೇನಿನಿಂದ ಬರುವಂತಹ ಜೇನುಗು ಮತ್ತೆ ಪ್ರಕೃತಿಯಲ್ಲಿ ಸಿಗುತ್ತಲ್ಲ ಜೇನುಗೂಡು ಕಾಡು ಜೇನು, ಆ ಜೇನುಗು ಏನಾದರೂ ವ್ಯತ್ಯಾಸ ಉಂಟಾ?
ಇದರಲ್ಲಿ ಒಂದೇ ಒಂದು ವ್ಯತ್ಯಾಸ ಅಂತ ಹೇಳಿದ್ರೆ, ನಾವು ನಮ್ಮ ಮನೆಯಲ್ಲಿ ಅಥವಾ ನಮ್ಮ ತೋಟದಲ್ಲಿ ಬೆಳೆಸಿದಂಥ ಜೇನಲ್ಲಿ ಹುಳಗಳು ಮೊಟ್ಟೆ ಇಡಲಿಕ್ಕೆ ಬೇರೆ ಒಂದು ಜಾಗ ಇರುತ್ತೆ, ಜೇನು ಸಂಸ್ಕರಣೆ ಮಾಡಲಿಕ್ಕೆ ಬೇರೆ ಒಂದು ಜಾಗ ಇರುತ್ತೆ. ಮೊಟ್ಟೆ ಇಡೋದು ಯಾವತ್ತೂ ಕೆಳಗಡೆ ಡಬ್ಬದಲ್ಲಿ ಇಡುತ್ತೆ, ಜೇನನ್ನ ಸಂಗ್ರಹಣೆ ಮಾಡೋದು ಸೂಪರ್ ಅಂತ ಹೇಳ್ತೀವಿ, ಮೇಲ್ಗಡೆ ಇರುವಂತ ಸಣ್ಣ ಡಬ್ಬದಲ್ಲಿ ಜೇನನ್ನ ಶೇಖರಣೆ ಮಾಡಿರ್ತಾರೆ. ಹಾಗಾಗಿ ನಾವು ಜೇನನ್ನ ತೆಗೆದಾಗ, ಪೆಟ್ಟಿಗೆಯಲ್ಲಿ ಬೆಳೆದಂತ ಜೇನನ್ನ ತೆಗೆದಾಗ ಬರೀ ಜೇನನ್ನ ಮಾತ್ರ ತೆಗಿತೀವಿ. ಹಾಗೇನೆ ನೀವೀಗ ಕಾಡಲ್ಲಿ ತೆಗೆದಾಗ ಅದರಲ್ಲಿ ಮೊಟ್ಟೆ ಮತ್ತೆ ಜೇನು ಇದೆಲ್ಲಾನು ಒಟ್ಟಿಗೆ ತೆಗಿತೀವಿ. ಒಂದೇ ಒಂದು ಜೇನಿಂದು ಪದರದಲ್ಲಿ ಎರಡೂ ಇರುತ್ತೆ, ಅದನ್ನ ನಾವು ಬೇರೆ ಬೇರೆ ಮಾಡೋದಿಲ್ಲ, ಒಟ್ಟಿಗೆನೆ ಎಲ್ಲಾನು ಸಂಸ್ಕರಣೆ ಮಾಡ್ಬಿಡ್ತೀವಿ. ಹಾಗಾಗಿ ಅದು ಅಲ್ಲಿ ಮೊಟ್ಟೆಯಲ್ಲಿ ಇರುವಂತದ್ದು ಅಥವಾ ಆ ಮೊಟ್ಟೆಯಲ್ಲಿ ಇರುವಂತ ಪದಾರ್ಥಗಳು ಜೇನಲ್ಲಿ ಬರುತ್ತೆ.
ಅಂದ್ರೆ ಕಾಡು ಜೇನಲ್ಲಿ ಸ್ವಲ್ಪ ಪ್ರೋಟೀನ್ ಜಾಸ್ತಿ ಅಂತ ಹೇಳಬಹುದಾ?
ಕಾಡು ಜೇನಲ್ಲಿ ಪ್ರೋಟೀನ್ ಜಾಸ್ತಿ ಇದ್ದೇ ಇರುತ್ತೆ. ಯಾಕೆಂದ್ರೆ ಈ ಮೊಟ್ಟೆನ ನಾವು ಯಾವಾಗ ಸಂಸ್ಕರಣೆ ಮಾಡ್ತೀವಿ ಅಂದ್ರೆ ಹಿಂಡ್ ಬಿಟ್ಟು ಅದರದ್ದು ರಸ ತೆಗಿತೀವಿ, ಆಗ ಅದು ಒಂದು ಸ್ವಲ್ಪ ಬಿಳಿ ಕಲರ್ ಇರುತ್ತೆ, ಬಿಳಿ ಬಣ್ಣ ಇರುತ್ತೆ, ಅದು ಪ್ರೋಟೀನ್. ಅದು ಮೊಟ್ಟೆಯ ಪ್ರೋಟೀನ್. ಹಿಂದಿನ ಕಾಲದಲ್ಲಿ ಮಕ್ಕಳಿಗೆ ಕೊಡ್ತಾ ಇದ್ರು ಇದನ್ನ, ಅದು ಒಂದು ಅದರದ್ದು ಟೇಸ್ಟ್ ಅಲ್ಲಿ ವ್ಯತ್ಯಾಸ ಇದ್ರೂ ಇದನ್ನ ಕೊಡ್ತಾ ಇದ್ರು. ಯಾಕಂದ್ರೆ ಹಿಂದಿನವ್ರಿಗೆ ಗೊತ್ತಿತ್ತು ಇದು ಬಹಳ ಒಳ್ಳೇದು ಅಂತ. ಅರೆ ಹೇಗೆ ಒಳ್ಳೇದು ಅಂತ ಪ್ರಾಬ್ಲಿ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ಅವ್ರಿಗೆ ಒಳ್ಳೇದು ಅಂತ ಗೊತ್ತಿತ್ತು, ಆಗ ಮಕ್ಕಳಿಗೆ ಕೊಡ್ತಾ ಇದ್ರು. ಸೊ ಪ್ರೋಟೀನ್ ಅಂಶ ಇದರಲ್ಲಿ ಜಾಸ್ತಿ ಇದ್ದೇ ಇರುತ್ತೆ.
ಕಲಬೆರಕೆ ಜೇನು ಮತ್ತೆ ಶುದ್ಧ ಜೇನು ಇವೆರಡರಲ್ಲಿ ಏನು ವ್ಯತ್ಯಾಸ ಇರುತ್ತೆ, ಮತ್ತೆ ಕಲಬೆರಕೆ ಜೇನನ್ನು ನಾವು ಹೇಗೆ ಪತ್ತೆ ಮಾಡಬಹುದು?
ಪತ್ತೆ ಮಾಡೋದು ಸ್ವಲ್ಪ ಕಷ್ಟನೇ. ನೀವು ಜೇನು ಅನ್ನೋದ್ರದ್ದು ರುಚಿ ಯಾವ ತರ ಇದೆ ಅಂತ ಗೊತ್ತಿರೋರಿಗೆ, ಬಹಳಷ್ಟು ತಿಳಿದವರಿಗೆ ಅದನ್ನ ಒಂದು ಸ್ವಲ್ಪ ರುಚಿ ನೋಡಿದ್ರೆ ಗೊತ್ತಾಗ್ಬೋದು. ಅದೇ ಇದು ನೀರಿನ ಜೊತೆಗೆ ಏನಾದರೂ ಸೇರಿಸಿದ್ರೆ, ನಾನು ಮೊದಲೇ ಹೇಳಿದಾಗೆ ಬಿಸಿ ನೀರನ್ನ ಕಾಯಿಸ್ಬಿಟ್ಟು ಅದನ್ನ ಅದರೊಳಗೆ ಸಕ್ಕರೆ ಪಾಕನೋ ಬೆಲ್ಲ ಪಾಕನೋ ಹಾಕಿ ಸೇರಿಸಿ ಮಾಡಿದರೆ ಇದನ್ನ ನಾವು ಸುಮಾರಾಗಿ ಕಂಡುಹಿಡಿಬಹುದು. ಯಾಕೆಂದ್ರೆ ಒಂದು ಫಿಲ್ಟರ್ ಪೇಪರ್ ಅಥವಾ ನ್ಯೂಸ್ ಪೇಪರ್, ಅದಕ್ಕೆ ಒಂದು 4 ತೊಟ್ಟು ಜೇನನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅದರ ಕೆಳಭಾಗದಿಂದ ನೋಡಿದ್ರೆ ನೀರು ಸೇರಿಸಿದ್ರೆ ಅದರಲ್ಲಿ ಒಂದು ನೀರಿನ ಪದರ ಕಾಣುತ್ತೆ ಪೇಪರಲ್ಲಿ. ಅದೇ ಶುದ್ಧ ಜೇನಾದರೆ ಅದು ಪೇಪರ್ ಒಳಗಡೆ ಸೇರೋದಿಲ್ಲ, ಸೊ ಪೇಪರಲ್ಲಿ ಬ್ಲಾಟ್ ಆಗೋದಿಲ್ಲ. ಸೊ ಅದರಿಂದ ಕಂಡುಹಿಡಿಬಹುದು. ಆದರೆ ಬೇರೆ ಥರದನ್ನು ಕಂಡುಹಿಡಿಬೇಕಾದ್ರೆ ಲ್ಯಾಬೊರೇಟ್ರಿಗೇನೆ ತೊಗೊಂಡು ಹೋಗ್ಬೇಕು. ಲ್ಯಾಬಲ್ಲಿ ತೊಗೊಂಡೋಗಿ ಅಥವಾ ಅದು ಕೆಮಿಕಲ್ ಅನಾಲಿಸಿಸ್ ಮಾಡಿ ಕಂಡುಹಿಡಿಬೇಕಾಗುತ್ತೆ.
ಕೆಮಿಕಲ್ ಅನಾಲಿಸಿಸ್ನಲ್ಲಿ ಯಾವ ರೀತಿಯಲ್ಲಿ ಮಾಡ್ತೀರಾ?
ಕೆಮಿಕಲ್ ಅನಾಲಿಸಿಸಲ್ಲಿ ಇದರಿಂದ ಹೂವಿಂದ ಬರುವಂಥ ಪೋಲನ್ ನೋಡಿ ಕಂಡುಹಿಡಿತಾರೆ, ಅಥವಾ ಫಿನಾಲಿಕ್ ಕಾಂಪೌಂಡ್ಸ್ ಅಂತ ಯಾವುದನ್ನು ಹೇಳ್ತೀವಿ ಅದನ್ನು ನೋಡಿ ಕಂಡುಹಿಡಿತಾರೆ, ಅಥವಾ ಮಿನರಲ್ ಕಂಟೆಂಟನ್ನು ನೋಡಿ ಕಂಡುಹಿಡಿತಾರೆ. ಆದರೆ ಎಲ್ಲದಕ್ಕಿಂತ ಜಾಸ್ತಿ ಗ್ಲುಕೋಸ್ ಮತ್ತು ಫ್ರಕ್ಟೋಸ್ ರೇಷಿಯೋನ ನೋಡಿ ಕಂಡುಹಿಡಿತೀವಿ. ನಾನು ಮೊದಲೇ ಹೇಳಿದಾಗೆ ಇದರಲ್ಲಿ ನಾವು ತಿನ್ನುವಂಥ ಸಕ್ಕರೆ ಇರೋದಿಲ್ಲ, ಸುಕ್ರೋಸ್ ಇರೋದಿಲ್ಲ. ಹಾಗಾಗಿ ಸುಕ್ರೋಸನ್ನು ಟೆಸ್ಟ್ ಮಾಡಿ ಅದೆಲ್ಲಾದರೂ ಬಂದರೆ ಅದಕ್ಕೆ ಬೆಲ್ಲ ಅಥವಾ ಸಕ್ಕರೆ ಸೇರಿಸಿದ್ದಾರೆ ಅಂತ ಗೊತ್ತಾಗುತ್ತೆ. ಅದೇ ರೀತಿಯಲ್ಲಿ ಬೇರೆ ಥರದ ಟೆಸ್ಟ್ ಮಾಡಿಬಿಟ್ಟು ಪ್ರೋಟೀನ್ ಕಂಡುಹಿಡಿಬಹುದು, ಹಾಗೆ ಮಿನರಲ್ ಕಂಟೆಂಟ್ ಕಂಡುಹಿಡಿದು ಅದರಿಂದ ಎಲ್ಲಿಂದ ಬಂದಿದೆ ಅಂತ ಕಂಡುಹಿಡಿಬಹುದು, ಪೋಲನ್ ನೋಡಿ ಎಲ್ಲಿಂದ ಕಂಡಿದೆ ಅಂತ. ಆದರೆ ಎಲ್ಲ ಜೇನಲ್ಲಿ ಪೋಲನ್ ಇರೋದಿಲ್ಲ. ಈಗ ಶೀತ ದೇಶಗಳಲ್ಲಿ ಎಲ್ಲಿ ಕೋನಿಫರಸ್ ಫಾರೆಸ್ಟ್ ಅಥವಾ ನಾವು ಯಾವುದನ್ನ ಕ್ರಿಸ್ಮಸ್ ಟ್ರೀ ಪೈನಸ್ ಟ್ರೀ ಇದೆಲ್ಲ ಹೇಳ್ತೀವಿ, ಅದರಲ್ಲಿ ಸ್ಪ್ರಿಂಗ್ ಸೀಸನ್ನಲ್ಲಿ ಅಂದರೆ ಹೂ ಬಿಡುವಂತ ಒಂದು ಸಮಯದಲ್ಲಿ ಈ ಮರಗಳ ಬುಡಗಳು ಅವು ಒಡೆಯುತ್ತೆ, ಒಡೆದು ಅದರಿಂದ ಒಂದು ಗಮ್ ಥರ ಹೊರಗೆ ಬರುತ್ತೆ. ಇದನ್ನು ಶೇಖರಣೆ ಮಾಡ್ತಾರೆ, ಜೇನು ಹೋಗಿ ಇದನ್ನು ಶೇಖರಣೆ ಮಾಡಿ ಅದರಿಂದ ಜೇನು ಕಟ್ಟುತ್ತೆ. ಇದಕ್ಕೆ ನಾವು ರೆಸಿನ್ ಹನಿ ಅಂತಾನೆ ಬೇರೆನೆ ಹೇಳ್ತೀವಿ. ಸೊ ಅದರಲ್ಲಿ ಪುಷ್ಪಗಳಲ್ಲಿ ಇರುವಂತಹ ಒಂದು ಪೋಲನ್ಗಳು ಬರೋದಿಲ್ಲ.
ಈ ಕೃತಕ ಹನಿ ಅಂತ ಏನೋ ಕೇಳಿದ್ದೀನಿ, ಹಾಗೂ ಉಂಟಾ?
ಕೃತಕ ಹನಿನೂ ಹನಿನೇ ಅದು ಹಾಗೆ ಉಂಟು, ಆದರೆ ಕೃತಕ ಹನಿನೂ ಹನಿನೇ ಅಂದರೆ ಜೇನೆ. ಅಂದರೆ ಈಗ ಒಂದೇ ಈಗ ನಮ್ಮ ಮನೆಯಲ್ಲಿ ಒಂದು ಎರಡು ಜೇನು ಪೆಟ್ಟಿಗೆನ ಇಟ್ಬಿಟ್ಟು ಅದನ್ನು ಎಲ್ಲೂ ಹೋಗಕ್ಕೆ ಬಿಡದೆ ಅದಕ್ಕೆ ನಾವೇ ಸಕ್ಕರೆ ಕೊಟ್ಟು ಜೇನು ಮಾಡಿದ್ರೆ ಅದಕ್ಕೆ ಕೃತಕ ಹನಿ ಅಂತ ಹೇಳೋದು. ಹಾಗೇನೆ ಇಂಡಸ್ಟ್ರಿಯಲ್ ಸ್ಕೇಲಲ್ಲಿ ಮಾಡ್ತಾ ಇದ್ದಾರೆ ಜನರು. ಒಂದು ದೊಡ್ಡ ದೊಡ್ಡ ಶೆಡ್ಗಳಲ್ಲಿ ಒಂದು ಕಡೆ ಜೇನು ನೊಣಗಳನ್ನು ಬೇಕಾದಷ್ಟು ಜೇನು ಪೆಟ್ಟಿಗೆಗಳನ್ನು ಇಟ್ಟು ಅದರಲ್ಲಿ ರಿಲೇಟಿವ್ ಹ್ಯುಮಿಡಿಟಿ ಮತ್ತು ಟೆಂಪರೇಚರ್ ಎರಡನ್ನ ಮೇಂಟೈನ್ ಮಾಡಿ ಇನ್ನೊಂದು ಕಡೆಯಲ್ಲಿ ಸಕ್ಕರೆ ಪಾಕನೋ ಬೆಲ್ಲದ ಪಾಕನೋ ಏನಾದರೂ ಒಂದು ಹಾಕಿ ಅದರಿಂದ ಶೇಖರಣೆ ಮಾಡ್ತಾರೆ. ಅಂದರೆ ಈ ಜೇನು ಹುಳಗಳು ಆ ಒಂದು ಶೆಡ್ ಬಿಟ್ಟು ಹೊರಗಡೆ ಹೋಗೋದಿಲ್ಲ, ಪರಾಗಸ್ಪರ್ಶ ಆಗೋದೇ ಇಲ್ಲ ಇವುಗಳಿಗೆ, ಹೂವಿನ ಸ್ಪರ್ಶ ಆಗೋದೇ ಇಲ್ಲ ಇವುಗಳಿಗೆ. ಅದೇ ಅಲ್ಲೇ ಹೋಗಿ ಇರುವಂತ ಒಂದು ಪದಾರ್ಥನ ತಗೊಂಡು ಬಂದು ಜೇನು ಕಟ್ಟುತ್ತೆ. ಸೊ ಇದಕ್ಕೆ ನಾವು ಸಿಂಥೆಟಿಕ್ ಹನಿ ಅಂತ ಹೇಳ್ತೀವಿ.
ಈ ಜೇನು ಕೂರ್ಗಿಂದ ಬಂದಿದೆಯಾ ಅಥವಾ ಬಿಳಿಗಿರಂಗನ ಬೆಟ್ಟದಿಂದ ಬಂದಿದೆಯಾ ಅಂತನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯನಾ?
ಇದು ಈಗ ನಮ್ಮ ಭಾರತ ದೇಶದಲ್ಲಿ ಇಲ್ಲಿವರೆಗೆ ಇದ್ರ ಬಗ್ಗೆ ಸಂಶೋಧನೆ ಅಷ್ಟು ಆಗಿಲ್ಲ. ನಾವೀಗ ಶುರು ಮಾಡಿದ್ದೀವಿ, ಅಂದರೆ CSIR CFTRA ಅಲ್ಲಿ ಶುರು ಮಾಡಿದ್ದೀವಿ ಇದನ್ನು, ಇನ್ನು ಮೊದಲನೇ ಹಂತದಲ್ಲಿ ಇದೆ ಇದು. ಆದರೆ ಬೇರೆ ದೇಶಗಳಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ಒಂದೇ ಕಡೆಯಿಂದ ಬಂದಂಥ ಒಂದು ಜೇನಿಗೆ ಅದರದೇ ಆದಂಥ ಒಂದು ಗುಣಗಳಿರು, ಆ ಗುಣಗಳು ಸಣ್ಣ ವೆರಿ ಸಣ್ಣ ಬಹಳ ಸಣ್ಣ ಪ್ರಮಾಣದಲ್ಲಿರುವಂಥ ಗುಣಗಳಾಗಿರಬಹುದು. ಆದರೆ ಆ ಗುಣಗಳನ್ನು ಪತ್ತೆ ಹಚ್ಚಿ ಇದು ಇಲ್ಲಿಂದಾನೇ ಬಂದಿದ್ದು ಅನ್ನುವಂಥದ್ದನ್ನ ಕಂಡುಹಿಡಿಬಹುದು. ಆದರೆ ಇದ್ರ ಬಗ್ಗೆ ನಾನು ಹಾಗೆ ಆಗಲೇ ಹೇಳಿದಾಗೆ ನಮ್ಮ ದೇಶದಲ್ಲಿ ಅಷ್ಟು ಸಂಶೋಧನೆ ಆಗಿಲ್ಲ, ನಾವೀಗ ಇಲ್ಲಿ ಶುರು ಮಾಡಿದ್ದೀವಿ.
ಧನ್ಯವಾದಗಳು ಡಾಕ್ಟರ್ ಅನ್ನುಪ್ಪಯ್ಯ ಅವರೇ.
ಥ್ಯಾಂಕ್ ಯು.
ಕೇಳುಗರೆ, ಇದು ಈ ಪಕ್ಷದ ಊಟ ಪಾಠ. ನಿಮಗೆ ರುಚಿಸಿತು ಎಂದುಕೊಳ್ಳುತ್ತೇವೆ. ರಚನೆ ನಮ್ರತಾ ವಿ ಮತ್ತು ಕೊಳ್ಳೇಗಾಲ ಶರ್ಮ, ಕನ್ನಡ ರೂಪಾಂತರ ಮಾದಲಾಂಬಿಕಾ ಮತ್ತು ಕೊಳ್ಳೇಗಾಲ ಶರ್ಮ, ಪ್ರಸ್ತುತಿ ಶರತ್ ಬಿಜೂರು ಹಾಗೂ ಮಾದಲಾಂಬಿಕಾ, ಸಂಗೀತ ಯೂಟ್ಯೂಬ್ ಹಾಗೂ ಪ್ರಿಯಾ ವಿಡಿಯೋಸ್ ಮತ್ತು ಸರಿಗಮದ ಕೃಪೆ. ಊಟಪಾಠದ ನಿರ್ಮಾಣ ಹಾಗೂ ವಿತರಣೆ CSIR CFTRI. ಈ ಉಚಿತ ಪತ್ರಿಕೆಯನ್ನು ನೀವೂ ಉಚಿತವಾಗಿ ಎಲ್ಲರೊಡನೆ ಹಂಚಿಕೊಳ್ಳಬಹುದು. ಊಟಪಾಠದ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ ವಾಟ್ಸಪ್ ಮೂಲಕ 0821251510 ಇದನ್ನು ಸಂಪರ್ಕಿಸಬಹುದು, ಇಲ್ಲವೇ ನೇರವಾಗಿ ಕರೆ ಮಾಡಬಹುದು.